ಎಲ್ಲರಿಗೂ ನಮಸ್ಕಾರಗಳು. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದ ವಾರಾಂತ್ಯ ಕಥಾ ವಾಚನದ ಸದಸ್ಯ ಗಂಗಾಧರ್ ಕೆಜಿ. ಈಗ ವಾಚನ ಮಾಡುತ್ತಿರುವ ಕತೆ ಆನೆ ತೂಕ ಮತ್ತು ಬೆಪ್ತಕಡೆ ಬೇಕನ್. ಆಕರ ಕರಡಿ ಹೇಳಿದ ಕಿವಿಮಾತು, ಟಾಲ್ಸ್ಟಾಯ್ ಮಕ್ಕಳಿಗೆ ಹೇಳಿದ ಕತೆಗಳು, ಕನ್ನಡ ಅಳವಳಿಕೆ ಎಲ್ ಸಿ ನಾಗರಾಜ್. ಈಗ ಕೇಳಿ ಕತೆ ಆನೆ ತೂಕ ಮತ್ತು ಬೆಪ್ತಕಡೆ ಬೇಕನ್. ಸೂರ್ಯನೇ ಮುಳುಗದ ಸಾಮ್ರಾಜ್ಯವೆಂದು ಕರೆಸಿಕೊಂಡಿದ್ದ ದೇಶದಲ್ಲಿ ಬೇಕನ್ ಎಂಬ ಪ್ರಳಯಾಂತಕ ಬುದ್ಧಿವಂತನಿದ್ದ. ಅವನಿಗೆ ಚಿಟ್ಟೆಗಳನ್ನು ಕಂಡರೆ ಹಿಡಿದು ಅದರ ಬಣ್ಣದ ರೆಕ್ಕೆಗಳನ್ನು ಕಿತ್ತು ಪರಿಶೀಲಿಸುವ ಆಸೆ, ಗಿಡ ಕಂಡರೆ ಕಿತ್ತು ನೋಡುವ ಚಟ, ಕೋಗಿಲೆ ಹಾಡು ಕೇಳಿಸಿದರೆ ಅದನ್ನು ಅಳೆದು ನೋಡುವ ಹಠ. ಇದೇ ಸಾಮ್ರಾಜ್ಯದ ಒಂದು ಪುಟ್ಟ ತೋಟದಲ್ಲಿ ವರ್ಡ್ಸ್ವರ್ತ್ ಎಂಬ ಕವಿ ಇದ್ದ. ಅವನು ಚಿಟ್ಟೆಗಳನ್ನು ಕಂಡರೆ ಬೆರಗಾಗುತ್ತಾ, ಗಿಡ ಕಂಡರೆ ನಿಶ್ಚಲ ನಿಂತು ಧ್ಯಾನಿಸುತ್ತಾ, ಕೋಗಿಲೆ ಹಾಡು ಕೇಳಿಸಿದಾಗ ಸಂತೋಷ ಪಡುತ್ತಿದ್ದ. ಸುಮ್ಮನೆ ಇರಲಾರದ ಬೇಕನ್ ಒಂದು ದಿನ ವರ್ಡ್ಸ್ವರ್ತನ ಮನೆಗೆ ಬಂದು ಆನೆಯನ್ನು ತೂಕ ಮಾಡಿ ನೋಡೋಣ ವಾ ಅಂತ ಕೇಳಿದ. ಸರಿ, ಮಾಡಿ ನೋಡೋಣ. ಆದರೆ ಆನೆ ತೂಕ ಮಾಡುವಂತಹ ತಕ್ಕಡಿ ಇಲ್ಲ, ಹೇಗೆ ಮಾಡುವುದು ಎಂದ ವರ್ಡ್ಸ್ವರ್ತ್. ಆನೆಯನ್ನು ಕೊಯ್ದು ಚೂರು ಚೂರು ಮಾಡಿ ಚೂರುಗಳನ್ನೆಲ್ಲ ತಕ್ಕಡಿಯಲ್ಲಿ ತೂಗಿ ಎಲ್ಲವನ್ನು ಕೂಡಿದರೆ ಆನೆ ತೂಕ ಸಿಗುತ್ತೆ ಎಂದ ಬೇಕನ್. ಆನೆಯನ್ನು ಕೊಯ್ಯೋದು ನನಗೆ ಇಷ್ಟ ಇಲ್ಲ, ಆದರೂ ಆನೆನ ಒಂದು ಮಾತು ಕೇಳೋಣ ಎಂದ ವರ್ಡ್ಸ್ವರ್ತ್. ಇಬ್ಬರು ಆನೆ ಹತ್ರ ಬಂದು ಬೇಕನ್ ತನ್ನ ತೂಗುವ ವಿಧಾನವನ್ನು ಆನೆಗೆ ಹೇಳಿದ. ಆನೆಗೆ ಕೋಪ ಬಂದುಬಿಡ್ತು. ಆಗ ವರ್ಡ್ಸ್ವರ್ತ್ ಆನೆಯ ಹತ್ತಿರ ಬಂದು ಅದರ ಕಿವಿಯಲ್ಲಿ ಏನನ್ನೋ ಹೇಳಿದ. ಆನೆ ಒಪ್ಪಿಗೆಯಿಂದ ತಲೆ ಆಡಿಸಿತು. ವರ್ಡ್ಸ್ವರ್ತ್ ಆನೆಯನ್ನು ನೀರಿನ ಮೇಲೆ ತೇಲುವ ದೋಣಿಯಲ್ಲಿ ನಿಲ್ಲಿಸಿದ. ದೋಣಿ ನೀರಿನಲ್ಲಿ ಮುಳುಗಿದ ಮಟ್ಟವನ್ನು ಗುರುತು ಮಾಡಿಕೊಂಡ. ನಂತರ ಆನೆಯನ್ನು ದೋಣಿಯಿಂದ ಇಳಿಸಿ ಆ ಗುರುತು ಮುಳುಗುವ ತನಕ ದೋಣಿಗೆ ಕಲ್ಲುಗಳನ್ನು ತುಂಬಿದ. ಅನಂತರ ಆ ಕಲ್ಲುಗಳನ್ನು ತೆಗೆದು ಬೇಕನನ್ನು ಮುಂದೆ ಸುರಿದು, ಈ ಕಲ್ಲುಗಳನ್ನು ತಕ್ಕಡಿಯಲ್ಲಿ ಇಟ್ಟು ತೂಕ ಮಾಡಿಕೋ, ಆನೆಯ ತೂಕ ಸಿಗುತ್ತದೆ ಎಂದ. ಆನೆ ವರ್ಡ್ಸ್ವರ್ತನ ಕಡೆಗೆ ಪ್ರೀತಿಯಿಂದ ನೋಡಿತು.
ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದ ವಾರಾಂತ್ಯ ಕಥಾ ವಾಚನದ ಸದಸ್ಯೆಯಾದ ನಾನು ಸರಸ್ವತಿ ಮೊಕಾಶಿ. ನಾನಿವತ್ತು ಹೇಳಲಿರುವ ಕತೆ ಕೋಗಿಲೆ ಮತ್ತು ನವಿಲಿನ ಗೆಳೆತನ. ಇದನ್ನು ಬರೆದವರು ಪೂರ್ಣಿಮಾ ಮಹಾದೇವ್. ಈಗ ಕೇಳಿ ಕತೆ ಕೋಗಿಲೆ ಮತ್ತು ನವಿಲಿನ ಗೆಳೆತನ. ಕಾಡಿನೊಳಗೆ ಒಂದು ದೊಡ್ಡ ಮರ ಇತ್ತು. ಆ ಮರದಲ್ಲಿ ಕೋಗಿಲೆ ವಾಸ ಮಾಡ್ತಿತ್ತು. ಅದು ಮುಂಜಾನೆ ಸಂಗೀತ ಅಭ್ಯಾಸ ಮಾಡುವ ಶಬ್ದ ಕಾಡಿನ ತುಂಬ ಕೇಳಿಸ್ತಿತ್ತು. ಇದರಿಂದ ಬೇರೆ ಪ್ರಾಣಿಗಳಿಗೆ ತುಂಬ ತೊಂದರೆ ಆಗ್ತಿತ್ತು. ಆ ಪ್ರಾಣಿಗಳೆಲ್ಲ ಆ ಕೋಗಿಲೆ ವಿರುದ್ಧ ಕಿಡಿಕಾರ್ತಿದ್ವು. ಹೇಗಾದರೂ ಮಾಡಿ ಈ ಕೋಗಿಲೆಯನ್ನು ಈ ಕಾಡಿನಿಂದ ಓಡಿಸಿಬಿಡಬೇಕು ಎಂದು ಪ್ರಯತ್ನ ಮಾಡ್ತಿದ್ವು. ಅದೇ ಕಾಡಿನೊಳಗೆ ನವಿಲೊಂದೂ ವಾಸವಾಗಿತ್ತು. ಅದು ಪ್ರತಿದಿನ ಕೋಗಿಲೆಯ ಗಾನಕ್ಕೆ ಕುಣಿದು ಕುಪ್ಪಳಿಸ್ತಿತ್ತು. ಹೀಗೆ ಒಂದಿನ ಪ್ರಾಣಿಗಳೆಲ್ಲ ಆ ಕಾಡಿನ ಮುಖ್ಯ ಪ್ರಾಣಿ ಹತ್ರ ಹೋಗಿ ಕೋಗಿಲೆ ವಿರುದ್ಧ ದೂರು ನೀಡೇಬಿಟ್ವು. ಇದನ್ನು ಸ್ವೀಕರಿಸಿದ ಮುಖ್ಯ ಪ್ರಾಣಿ ಆ ಕೋಗಿಲೆಯು ಪಂಚಾಯಿತಿ ಕಟ್ಟೆಗೆ ಬರಬೇಕು ಎಂದು ಡಂಗ್ರ ಸಾರಿಸ್ತು. ನವಿಲು ಮತ್ತು ಇನ್ನುಳಿದ ಎಲ್ಲ ಪ್ರಾಣಿಗಳು ಪಂಚಾಯಿತಿ ಕಟ್ಟೆಗೆ ಬಂದವು. ಪಂಚಾಯಿತಿ ಕಟ್ಟೆಯಲ್ಲಿ ಎಲ್ಲ ಪ್ರಾಣಿಗಳು ಕೋಗಿಲೆಯನ್ನು ದೂರಿ ಸುಳ್ಳು ಆರೋಪಗಳನ್ನು ಮಾಡಿದವು. ಎಲ್ಲರ ದೂರು ಕೇಳಿದ ಮುಖ್ಯ ಪ್ರಾಣಿ ಹೇಳ್ತು,
ದೂರು ನೀಡಿದ ನೀವೆಲ್ಲರೂ ಇಲ್ಲೇ ಇದ್ದೀರಿ, ಆದರೆ ದೂರಿನ ಪ್ರತಿವಾದಿ ಅದನ್ನಲ್ಲ ಕೋಗಿಲೆ, ಅವನೇ ಬಂದಿಲ್ವಲ್ಲ, ಕೋಗಿಲೆಯನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಿತು. ನರಿಯು ಕೋಗಿಲೆಯನ್ನ ಕರೆಯಲು ಹೋಯಿತು. ಆ ಕೋಗಿಲಿಗೆ ಇದ್ಯಾವ ವಿಷಯವೂ ಗೊತ್ತೇ ಇಲ್ಲ. ಅದು ಗೊಂದಲದಲ್ಲಿಯೇ ಪಂಚಾಯಿತಿ ಕಟ್ಟೆಗೆ ಬಂತು. ಆಗ ಮುಖ್ಯ ಪ್ರಾಣಿ ಕೋಗಿಲೆಗೆ ಹೇಳ್ತು, ನಿನ್ನ ವಿರುದ್ಧ ಕಾಡಿನ ಪ್ರಾಣಿಗಳೆಲ್ಲ ದೂರು ನೀಡಿವೆ, ನಿನ್ನ ಸಂಗೀತ ಅಭ್ಯಾಸದಿಂದ ಈ ಕಾಡಿನ ಪ್ರಾಣಿಗಳಿಗೆಲ್ಲ ತೊಂದರೆಯಾಗ್ತಿದೆಯಂತೆ, ಅದಕ್ಕಾಗಿ ನಿನ್ನನ್ನು ಈ ಕಾಡಿನಿಂದ ಹೊರದೂಡಬೇಕೆಂದು ಅವು ಹೇಳ್ತಿವೆ, ಇದಕ್ಕೆ ನೀನೇನು ಹೇಳ್ತೀ ಎಂದು ಕೇಳ್ತು. ಆಗ ಕೋಗಿಲೆ ಹೇಳ್ತು, ನಾನೇನು ಮಾಡಲಿ, ಗಾನ ಕೋಗಿಲೆ ಎಂಬ ನಾಮಾಂಕಿತದಿಂದಲೇ ನನ್ನ ಜನನವಾಗಿರುವಾಗ ನನ್ನ ಗಾನವನ್ನು ನಿಲ್ಲಿಸಲು ಸಾಧ್ಯವೇ, ನೀವೇ ಹೇಳಿ ಅಂತ ಕೇಳ್ತು. ಆಮೇಲೆ ನನ್ನ ಗಾನಕ್ಕೆ ನೃತ್ಯ ಮಾಡಲು ಹಾತೊರೆಯುವ ಅದೆಷ್ಟೋ ಮನಸ್ಸುಗಳು ಇವೆ, ಹಾಗಿರುವಾಗ ನನ್ನ ಗಾನದಿಂದ ತೊಂದರೆಯಾಗಲು ಹೇಗೆ ಸಾಧ್ಯ ಎಂದು ಹೇಳ್ತು. ಆಗ ಮುಖ್ಯ ಪ್ರಾಣಿ ಉಳಿದ ಪ್ರಾಣಿಗಳಿಗೆ ಮತ್ತೆ ಕೇಳ್ತು, ಈಗೇನು ಮಾಡುವುದು, ಕೋಗಿಲೆಯ ಗಾನ ಎಲ್ಲರಿಗೂ ತೊಂದರೆಯಾಗ್ತಿದೆಯಾ ಎಂದು. ಆಗ ಪ್ರಾಣಿಗಳ ಮಧ್ಯೆಯಿಂದ ನವಿಲು ಎದ್ದು ಹೇಳ್ತು, ನನಗೇನು ಇದುವರೆಗೂ ಕೋಗಿಲೆಯ ಗಾನದಿಂದ ತೊಂದರೆಯಾಗಿಲ್ಲ, ಅದರ ಗಾನ ಸುಮಧುರವಾಗಿದೆ, ಅದರ ನಿನಾದಕ್ಕೆ ನಾನು ಪ್ರತಿ ಬಾರಿಯೂ ಗರಿ ಬಿಚ್ಚಿ ಕುಣಿಯುತ್ತೇನೆ ಎಂದು ಹೇಳ್ತು. ಆಗ ಮುಖ್ಯ ಪ್ರಾಣಿ, ನವಿಲೊಂದು ಮಾತ್ರ ಕೋಗಿಲೆಯ ಗಾನದಿಂದ ತೊಂದರೆ ಇಲ್ಲವೆಂದು ಹೇಳ್ತಿದೆ, ಆದರೆ ಒಬ್ಬರ ಹೇಳಿಕೆಯಿಂದಾಗಿ ಉಳಿದ ಪ್ರಾಣಿಗಳ ಮಾತನ್ನು ಧಿಕ್ಕರಿಸಲಾರೆ ಎಂದು ಹೇಳಿ, ಈಗ ನಾನೊಂದು ಗಾನ ಕಚೇರಿಯನ್ನು ಏರ್ಪಡಿಸ್ತೇನೆ, ಅದರಲ್ಲಿ ಆ ಕೋಗಿಲೆ ಹಾಡಬೇಕಪ್ಪ, ಅದಾದ ಬಳಿಕ ಏನು ಮಾಡಬೇಕೆಂಬುದನ್ನು ನಾನು ನಿರ್ಧರಿಸ್ತೇನೆ ಅಂತ ಹೇಳಿ, ಆಮೇಲೆ ಇನ್ನೊಂದು ಮಾತು, ಉಳಿದ ಪ್ರಾಣಿಗಳು ನೀವೆಲ್ಲರೂ ಈ ಕಚೇರಿಯಲ್ಲೇ ಇರಬೇಕು ಅವತ್ತು ಎಂದು ಆದೇಶ ನೀಡಿತು. ಆ ದಿನ ಬಂದೇ ಬಿಡ್ತು, ಎಲ್ಲ ಪ್ರಾಣಿಗಳು ಕುಳಿತಿದ್ವು. ಅಲ್ಲಿ ಕೋಗಿಲೆ ಹಾಡಲು ಶುರು ಮಾಡ್ತು, ಅದರ ಗಾನಕ್ಕೆ ಮೈ ಮರೆತು ಕುಳಿತೇ ಬಿಟ್ಟಿದ್ದ ಮುಖ್ಯ ಪ್ರಾಣಿಗೆ ಗಾನ ಮುಗಿದಿದ್ರೂ ಅರಿವಿಗೆ ಬರಲಿಲ್ಲ. ಕೋಗಿಲೆಯ ಗಾನ ನಿಂತಾಗಲೇ ಅದಕ್ಕೆ ಎಚ್ಚರವಾಗಿ ಕೋಗಿಲೆಯನ್ನು ತಬ್ಬಿ ಮೆಚ್ಚುಗೆ ವ್ಯಕ್ತಪಡಿಸ್ತು ಮತ್ತು ಕೋಗಿಲೆ ವಿರುದ್ಧ ನೀಡಿದ ದೂರನ್ನು ಧಿಕ್ಕರಿಸ್ತು. ಇನ್ಮುಂದೆ ಕಾಡಿನಲ್ಲಿ ಯಾವುದೇ ಸಮಾರಂಭ ನಡೆದ್ರೂ ಅಲ್ಲಿ ಕೋಗಿಲೆಯ ಗಾನವಿರಬೇಕು, ಅದನ್ನು ಎಲ್ಲರೂ ಗೌರವದಿಂದ ಕಾಣಬೇಕು ಎಂದು ತೀರ್ಪು ನೀಡಿತು. ಕೋಗಿಲೆಗೆ ತುಂಬ ಖುಷಿಯಾಯಿತು. ತನ್ನ ಕಷ್ಟಕ್ಕೆ ನೆರವಾದ ನವಿಲಿಗೆ ಧನ್ಯವಾದವನ್ನು ಹೇಳ್ತು. ಅಂದಿನಿಂದ ಕೋಗಿಲೆ ಮತ್ತು ನವಿಲು ಒಳ್ಳೆಯ ಗೆಳೆಯರಾಗಿ ಕಾಡಿನೊಳಗೆ ಸಂತೋಷದಿಂದ ಬದುಕಿದವು.
ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದ ವಾರಾಂತ್ಯ ಕಥಾವಾಚನದ ಸದಸ್ಯ ಶ್ರೀನಿವಾಸ್ ಮಾಡುವ ನಮಸ್ಕಾರಗಳು. ನಾನು ಇವತ್ತು ಹೇಳುತ್ತಿರುವ ಕತೆ ಬಿಡಲಾರದ ನಂಟು, ಹಾಕರ ಮಲ್ಲಿಯ ಸಾಹಸ ಮತ್ತು ಇತರ ಮಕ್ಕಳ ಕತೆಗಳು. ಲೇಖಕರು ಬ್ರಾಹ್ಮಿಣಿ ಪಿ ರಾವ್. ಈಗ ಕೇಳಿ ಕತೆ ಬಿಡಲಾರದ ನಂಟು. ಒಂದು ದೊಡ್ಡದಾದ ಕಾಡಿತ್ತು. ಆ ಕಾಡಿನ ಅಂಚಿನಲ್ಲೇ ಎತ್ತರವಾಗಿ ದೊಡ್ಡದಾಗಿ ಬೆಳೆದ ದೇವದಾರು ಮರವೊಂದು ಇತ್ತು. ಈ ಮರ ಇದ್ದ ಸ್ವಲ್ಪ ದೂರದಲ್ಲೇ ಒಂದು ಗದ್ದೆ ಇತ್ತು. ಆ ಗದ್ದೆಯಲ್ಲಿ ಪುಟ್ಟ ಅಗಸೆಯ ನಾರಿನ ಗಿಡ ಬೆಳೆದಿತ್ತು. ಈ ಪುಟ್ಟ ಅಗಸೆಯ ಗಿಡಕ್ಕೂ ಮತ್ತು ದೇವದಾರು ಮರಕ್ಕೂ ಸ್ನೇಹ ಬೆಳೆದಿತ್ತು. ದೇವದಾರು ಮರದ ಬಲ, ಎತ್ತರ, ಗಾಂಭೀರ್ಯ, ಸೌಂದರ್ಯವನ್ನು ನೋಡಿ ಸದಾ ಸಂತೋಷ ಪಡುತ್ತಿತ್ತು ಅಗಸೆ ಗಿಡ. ತನ್ನನ್ನು ಇಷ್ಟಪಡುತ್ತಿದ್ದ ಅಗಸೆಯ ಗಿಡವನ್ನು ಕಂಡರೆ ದೇವದಾರು ಮರಕ್ಕೆ ಎಲ್ಲಿಲ್ಲದ ಪ್ರೀತಿ. ಇವೆರಡರ ಸ್ನೇಹ ಕಂಡ ಉಳಿದ ಗಿಡಗಳು ಹೋಗಿ ಹೋಗಿ ಅಗಸೆಯಂತಹ ಪುಟ್ಟ ಗಿಡದ ಜೊತೆಗೆ ಎಂತಹ ಸ್ನೇಹ ಬೆಳೆಸ್ತೀಯಾ, ನಿನ್ನ ಜೋಡಿ ಅದು ಆಗುತ್ತದೇನು, ನಿನಗೇನಾದರೂ ಬುದ್ಧಿ ಇದೆಯಾ ಎಂದು ದೇವದಾರು ಮರಕ್ಕೆ ಹೇಳುತ್ತಿದ್ದವು. ಅದೇ ರೀತಿ ಅಗಸೆಯ ಜೊತೆಗೆ ಬೆಳೆದಿದ್ದ ಗೋಧಿ, ಬಾರ್ಲಿ ಅಂತಹ ಪುಟ್ಟ ಪುಟ್ಟ ಗಿಡಗಳು ಸಹ ಹೋಗಿ ಹೋಗಿ ದೇವದಾರು ಮರದ ಜೊತೆ ನಿನ್ನ ಸ್ನೇಹ ಬೆಳೆಸಿದೆಯಾ, ಅದು ಎಲ್ಲಿ ನೀನು ಎಲ್ಲಿ, ದೊಡ್ಡವರ ಸಹವಾಸ ನಮಗೆ ಬೇಕೇ ಎನ್ನುತ್ತಿದ್ದವು. ಆದರೆ ಆ ಎರಡು ಮರಗಳು ಮಾತ್ರ ತುಂಬ ಪ್ರೀತಿಯಿಂದ ಸ್ನೇಹದಿಂದ ಇದ್ದವು. ಆದರೆ ಕೆಲವೇ ದಿನಗಳಲ್ಲಿ ಕಟಾವು ಮಾಡುವವರು ಆ ಗದ್ದೆಗೆ ಬಂದರು. ಬೇರೆ ಗಿಡಗಳ ಜೊತೆ ಅಗಸೆ ಗಿಡವನ್ನು ಸಹ ಕಟಾವು ಮಾಡಿಕೊಂಡು ಹೋದರು. ಹೋಗಿ ಒಂದು ಕಾರ್ಖಾನೆಯಲ್ಲಿ ಹಾಕಿದರು. ಅಲ್ಲಿ ಅದರಿಂದ ನಾರು ತೆಗೆದು ಸುಂದರವಾದ ಬಟ್ಟೆಯನ್ನು ತಯಾರಿಸಿ ಅದರ ಸ್ವರೂಪವನ್ನೇ ಬದಲಾಯಿಸಿಬಿಟ್ರು. ಇತ್ತ ಅಗಸೆ ಗಿಡದ ಸ್ನೇಹವನ್ನೇ ನೆನೆಸಿಕೊಳ್ಳುತ್ತಾ ಕಾಲ ಕಳೆಯುತ್ತಿತ್ತು ದೇವದಾರು ಮರ. ಕೆಲವು ದಿನಗಳಾದ್ಮೇಲೆ ಮರ ಕಡಿಯುವವರು ಆ ಕಾಡಿಗೆ ಬಂದರು. ದೊಡ್ಡದಾದ ದಪ್ಪವಾಗಿ ಬೆಳೆದ ದೇವದಾರು ಮರವನ್ನು ನೋಡಿ ಸಂತೋಷಪಟ್ರು. ಆ ಮರವನ್ನೇ ತುಂಡು ತುಂಡು ಮಾಡಿ ಹೊರೆಯನ್ನು ಕಟ್ಟಿ ತೆಗೆದುಕೊಂಡು ಹೋದರು. ಸಮುದ್ರ ತೀರದಲ್ಲಿ ಹೊಸದಾಗಿ ಕಟ್ಟುತ್ತಿದ್ದ ಹಡಗಿನವರಿಗೆ ಈ ಮರವನ್ನು ಮಾರಿದರು. ಈ ಮರವನ್ನು ನೋಡಿದ ಹಡಗಿನವರು ಪಟಸ್ತಂಭವಾಗಿ ಹಡಗಿನಲ್ಲಿ ಭದ್ರವಾಗಿ ನಿಲ್ಲಿಸಿದರು. ಸ್ವಲ್ಪ ದಿನಗಳಾದ್ಮೇಲೆ ಕೆಲವು ಜನ ದೊಡ್ಡ ದೊಡ್ಡ ಮೂಟೆಗಳನ್ನು ಹೊತ್ಕೊಂಡು ಆ ಹಡಗಿನ ಹತ್ತಿರ ಬಂದರು. ಬಂದು ಅದರಲ್ಲಿದ್ದ ಬಟ್ಟೆಗಳನ್ನು ಅವರಿಗೆ ಕೊಟ್ಟರು. ಅದರಲ್ಲಿ ಅಗಸೆ ನಾರಿನಿಂದ ತಯಾರಿಸಿದ ಒಂದು ಬಿಳಿಯ ಬಟ್ಟೆ ಇತ್ತು. ಅದನ್ನು ಹಡಗಿನ ಪಟವನ್ನಾಗಿ ಮಾಡಿದರು. ನಂತರ ಹಗ್ಗಗಳಿಂದ ಅದನ್ನು ಸ್ತಂಭದ ಮೇಲಕ್ಕೆ ಸೇರಿಸಿ ಹಾಯಿಯನ್ನು ಬಿಗಿದರು. ಲಂಗರನ್ನು ಬಿಚ್ಚಿ ಹಡಗನ್ನು ನೀರಿಗೆ ಜಾರಿಸಿದರು. ಆಗ ಬೀಸುವ ಗಾಳಿಗೆ ಹಡಗು ನಿಧಾನವಾಗಿ ಮುಂದೆ ಚಲಿಸಿತು. ಪಟಸ್ತಂಭ ಹಾಯಿಯನ್ನು ಎತ್ತಿ ಹಿಡಿದಿತ್ತು. ದೇವದಾರು ಮರ ಪಟಸ್ತಂಭವಾದರೆ ಅದಕ್ಕೆ ಕಟ್ಟಿದ ಹಾಯಿ ಪಟ ಮತ್ತು ಹಗ್ಗ ಆ ಕಾಡಿನ ಅಗಸೆಯ ನಾರಿನಿಂದ ಮಾಡಲ್ಪಟ್ಟಿತು. ಹೀಗೆ ದೇವದಾರು ಮರ ಮತ್ತು ಅಗಸೆಯ ಗಿಡ ಮತ್ತೆ ಒಂದಾದವು.
ಕನ್ನಡ ಕೇಳುಗರೆ, ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರ ಆಗುತ್ತೆ. ನೀವು ಕೇಳ್ತಾ ಇರಿ ನಿಮ್ಮ ರೇಡಿಯೋ ಗಿರ್ಮಿಟ್ನಲ್ಲಿ.